ಸ್ವವಿರುದ್ಧ ಶಾಸ್ತ್ರಾಪೇಕ್ಷೆಯ ಬಲವಂತಹ ತದಪೇಕ್ಷೆಯ ಬಲವತ್ ಕಾರ್ಯ ಸಾಧನತ್ವಾತ್ ವೇದಗಳು ಅವಕ್ಕೆ ವಿರುದ್ಧವಾದಂತಹ ಎಲ್ಲ ಶಾಸ್ತ್ರಗಳಿಗಿಂತ ಭಾರಿ ದೊಡ್ಡದು. ಯಾತಕ್ಕೆ? ಬೇರೆ ಯಾವ ಶಾಸ್ತ್ರಗಳಿಂದನೂ ಆಗದೇ ಇರತಕ್ಕಂಥ ಕೆಲಸವನ್ನು ವೇದ ಮಾಡಿಕೊಡೋದ್ರಿಂದ. ಯದ್ಯತೋ ಬಲವತ್ ಕಾರ್ಯ ಸಾಧನಂ ತತ್ತತೋ ಬಲವದಿತಿ ಸಾಮಾನ್ಯ ವ್ಯಾಪ್ತಿ. ಯಾವುದು ಬಲವತ್ ಕಾರ್ಯ ಸಾಧನ ಮಾಡುತ್ತೋ ಅದು ಬಲಿಷ್ಠವಾದದ್ದು ಅಂತ ವ್ಯಾಪ್ತಿ ಇದೆ. ಏವಂಚ ವಿರುದ್ಧ ಶಾಸ್ತ್ರಾಪೇಕ್ಷೆಯ ಪ್ರಾಬಲ್ಯ ಪ್ರಾಮಾಣ್ಯಂ ನಿಶ್ಚಿತಮೇವೇದಿ. ಹೀಗೆ ವಿರುದ್ಧ ಶಾಸ್ತ್ರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿದಾಗ, ವಿರುದ್ಧ ಶಾಸ್ತ್ರಗಳು ಅಂದರೆ ಅವೈದಿಕ ಶಾಸ್ತ್ರಗಳು, ವೇದ ವಿರೋಧಿ ಶಾಸ್ತ್ರಗಳು, ಅವು ಕಂಪೇರ್ ಮಾಡಿದಾಗ ವೇದಗಳ ಪ್ರಾಬಲ್ಯ ಎಂಬುದು ಇಮ್ಯಾಜಿನ್ ಮಾಡೋಕ್ಕಾಗಲಾದಷ್ಟು ಮೇಲೆ ಇದೆ ಅಂತ ಹೇಳಿದರು. ಪ್ರತ್ಯಕ್ಷಂ ಅನುಮಾನಂಚ ವಾಕ್ಯಂಚ ಇತಿ ತ್ರಿಧಾ ಪ್ರಮಾ. ನಿಷಿದ್ಧ ಕೆಲಸಗಳನ್ನು ಮಾಡ್ತಾರೆ ಯಾರು ಹೇಳಿದರು ಅಂತೇಳಿ. ಏನು ಆಧಾರ ಇರೋದಿಲ್ಲ ಅದಕ್ಕೆ. ಯಾವನೇ ಹೇಳ್ತಾರೆ ಅಂತ ಮಾಡ್ತಿರ್ತಾರೆ. ಯಾವುದೋ ಮಂತ್ರಗಳು ಹೇಳ್ಕೊಡ್ತಿರ್ತಾರೆ ಟಿ ವಿಯೊಳಗೆ, ಯಾವುದು ಮಂತ್ರ ಹೇಳ್ಕೊಡ್ತಾ ಇರ್ತಾರೆ. ಪಾಪ, ಈ ಕರ್ತಕರ್ಮ ಕ್ರಿಯಾಪದನೇ ಇರೋದಿಲ್ಲ ಅವಕ್ಕೆ, ಏನೇನೂ ಇರೋದಿಲ್ಲ ಅವಕ್ಕೆ, ಗೊತ್ತಾಯ್ತಿಲ್ಲ. ಶುದ್ಧ ಅಬದ್ಧ ಪ್ರಯೋಗ. ಇವರೆಲ್ಲ ಭಕ್ತಿಯಿಂದ ಕೇಳಿ, ಇವ್ರಿಗೆ ಜ್ಞಾನ ಇಲ್ಲ. ಇವ್ರಿಗೆ ಜ್ಞಾನ ಇಲ್ಲ ಅಂದರೆ ಅವ್ರ ಬಂಡವಾಳ. ಇವ್ರಿಗೆ ಜ್ಞಾನ ಇಲ್ಲ, ಜ್ಞಾನ ಬಂದರೆ ಓಡೋಗಬೇಕಾಗ್ತದೆ. ಇಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೆ, ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ ಅಂತಾರಲ್ಲ, ಹಾಗೆ ಎಷ್ಟು ಅಬದ್ಧ ಇರ್ತವೆ ಅಂದರೆ ಎಲ್ಲಿ ಯಾವ ಶಾಸ್ತ್ರದಲ್ಲಿ ಬರೋ ಮಂತ್ರಗಳಲ್ಲವು ತಿಳಿತಾ. ಅದಕ್ಕೆ ಅಂತ ಭಕ್ತಿ ಶ್ರದ್ಧೆ ಅಂತ ಹೇಳೋದಕ್ಕೆ ಹೋಗ್ತಾರೆ. ಪ್ರತ್ಯಕ್ಷಂ, ಈಗ ಪ್ರಮಾಣಗಳ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ಹೇಳ್ತಾರೆ. ಪ್ರತ್ಯಕ್ಷಂ ಅನುಮಾನಂಚ ವಾಕ್ಯಂಚೇತಿ ತ್ರಿಧಾ ಪ್ರಮಾ. ಪ್ರತ್ಯಕ್ಷ ಅನುಮಾನ ಆಗಮ, ಪ್ರಮಾಣ ಪದ್ಧತಿ ಪ್ರಮಾಣ ಎಲ್ಲ ಬಂದಿದೆ ಈಗಾಗಲೇ. ಪ್ರತ್ಯಕ್ಷಂ ಅನುಮಾನಂಚ ವಾಕ್ಯಂಚ ಇತಿ ತ್ರಿಧಾ ಪ್ರಮಾ. ಪ್ರತ್ಯಕ್ಷ ಅನುಮಾನ ಮತ್ತು ಆಗಮ, ವಾಕ್ಯ ಅಂದರೆ ಆಗಮ ಅಂತ ಅರ್ಥ. ಇತಿ ತ್ರಿಧಾ ಪ್ರಮಾ. ಕೆಲವೊಮ್ಮೆ ಮಾತಾಡಿ ವಾಕ್ಯ ತೋರಿಸು ಅಂತಾರೆ, ಅಂದರೆ ಆಗಮ ತೋರಿಸು, ಎಲ್ಲಿದೆ ತೋರಿಸು ಅಂತ ಅರ್ಥ. ಅದಕ್ಕೆ ಪ್ರಪಮಾದ್ಯಂ ಪ್ರಮಾಣಂ ಚೇತ್ ಏತೇಷು ಅಂತರ್ಗತಂ ಹಿತತ್. ಕೆದರೆಲ್ಲ ಇನ್ನೂ ಹೆಚ್ಚು ಹೇಳ್ತಾರೆ. ಉಪಮಾ ಅಂತ ಒಂದು ಪ್ರಮಾಣ, ಆಮೇಲೆ ಇನ್ನೊಂದು ಹೇಳ್ತಾರೆ. ಉಪಮಾನ ಒಂದು, ಅಭಾವ ಒಂದು, ಉಪರ ಮೇಲೆ ಅರ್ಥಾಪತ್ತಿ ಒಂದು, ಪರಿಶೇಷ ಒಂದು, ಸಂಭವ ಒಂದು, ಎಷ್ಟೋ ಹೇಳ್ತಾರೆ. ಅದಕ್ಕೆ ಉಪಮಾದ್ಯಂ ಪ್ರಮಾಣಂ ಅವೆಲ್ಲವೂ ಕೂಡ ಯದೇತೇಷು ಅಂತರ್ಗತಂ ಹಿತತ್. ಪ್ರಮಾಣ ಅಂತ ಆಗಿದ್ದರೆ ಮೂರರಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ರು. ಮೂರರಲ್ಲಿ ಸೇರಿಸಿಬಿಡ್ಬೋದು. ಕೆಲವು ಪ್ರಮಾಣನೇ ಅಲ್ಲ, ಕೆಲವು ಇಲ್ಲಿ ಸೇರಿಸಕ್ಕೆ ಬರುತ್ತೆ. ಆದ್ದರಿಂದ ನಾವು ಕಡಿಮೆ ಹೇಳಿದ್ದೇವೆ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಹುಡುಗರು ಭಾರಿ ಹೆಚ್ಚು ಹೇಳಿದ್ದಾರೆ ಎಂಬುದು, ಸುಮ್ಮನೆ ಜಾಸ್ತಿ ಪ್ಯಾಕಿಂಗ್ ಮಾಡಿದ್ದಾರೆ ಅಷ್ಟೇ. ನೋಡಿದ್ರೆ ಇಷ್ಟು ಪ್ಯಾಕಿಂಗ್ ಮಾಡಿ ಬಂದು ನೋಡ್ತಾವೆ ನೋಡ್ಬೇಕು. ಅದಕ್ಕೆ ಪ್ಯಾಕಿಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಎಲ್ಲ ನೋಡಿ ಕನ್ಸೀನ್ ಮಾಡಿ ಒಂದು ಕೆಲವು ಒಂದು ಮಾಡ್ತಾರೆ, ಎರಡು ಮಾಡ್ತಾರೆ, ಆ ರೀತಿ ಮಾಡಿ ಹಾಕ್ಬಿಡ್ತಾರೆ. ಕೆಲವು ಒಂದು ಮಾಡಬೇಕು ಎತ್ತಲಕ್ಕ ಮಾಡಿಬಿಡ್ತಾನೆ, ಯಾರು ಎತ್ತಲಕ್ಕ ಬರಬಾರ್ದು ಆ ರೀತಿ ಮಾಡ್ತಾರೆ. ಆ ರೀತಿಯೂ ಮಾಡಬಾರ್ದು. ಪ್ಯಾಕಿಂಗ್ನಲ್ಲಿ ಹೇಗೆ ಅರ್ಥ ಇರಬೇಕೋ. ಪ್ರತ್ಯಕ್ಷ ಅನುಮಾನಂಚ ವಾಕ್ಯಂಚ ಹೆಚ್ಚಾದಿತ್ರದಯಂ ಪ್ರಮಾಣಂ. ಆದ್ದರಿಂದ ಇದಕ್ಕಿಂತ ಹೆಚ್ಚು ಕಡಿಮೆ ಮಾಡಬೇಕಾದ ಕಾರಣ ಇಲ್ಲ. ಹೆಚ್ಚು ಮಾಡಿದರೆ ಅಧಿಕ ಅಂತಾಯ್ತು, ಕಡಿಮೆ ಮಾಡಿದರೆ ನ್ಯೂನ ಅಂತಾಯ್ತು. ಹಾಗೆ ಮಾಡಿಕೊಡ್ತು. ಉಪಮಾದ್ಯಂ ಪ್ರಮಾಣಂ ಯತ್ ಹಿತೇಶ್ವಂತರ್ಗತಂ ಹಿತತ್. ನಿರ್ದೋಷಾರ್ಥೇಂದ್ರಿಯ ನಿರ್ದೋಷೇಂದ್ರಿಯ ಸಂಯೋಗ ಪ್ರತ್ಯಕ್ಷಮಿತಿ ಗೀಯತೆ. ನಿರ್ದೋಷ ಇಂದ್ರಿಯ ಸಂಯೋಗವನ್ನು ಏನಂತ ಕರೀತಾರೆ? ಪ್ರತ್ಯಕ್ಷ ಅಂತ ಕರೀತಾರೆ. ಅದರಲ್ಲೇ ಬಂದಿದೆ ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ ಹೇಳಿದ್ದಾರೆ. ಅದಕ್ಕೆಲ್ಲ ಆಧಾರ ಇದು. ಪ್ರತ್ಯಕ್ಷಮಿತಿ ಗೀಯತೆ ನಿರ್ದೋಷ ಯುಕ್ತಿರನುಮಾ. ಅನುಮಾನ ಅಂದರೆ ಯಾವುದು? ನಿರ್ದೋಷ ಯುಕ್ತಿ, ಯುಕ್ತಿ ಅನುಮಾನ. ಅಷ್ಟು ಹೇಳಿದ್ರೆ ಸಾಕು. ನಿರ್ದೋಷ ಅಂತ ಯಾತಕ್ಕೆ ಕರಿಬೇಕು ಅಂದರೆ, ಕೆಲವು ತ್ವಾತ್ ಅಂತ ಹಾಕಿದ ತಕ್ಷಣ ಧೂಮತ್ವಾತ್ ಇವನೊಂದು ತ್ವಾತ್ವ ಅಂತ ಹೇಳಿಬಿಟ್ಟ. ಹಾಗೆ ಸಂಸ್ಕೃತ ಮಾಡೋಕ್ಕೆ ಏನು ಮಾಡ್ತಾರೆ? ಬಂದನು ಹೂ ಹೋದನು ಹೂ ಅಂದ್ಬಿಡೋದು, ಹೂ ಸೇರಿಸ್ಬಿಡೋದು. ಸಂಸ್ಕೃತ ಆಯ್ತು ತಿಳ್ಕೊಂಬಿಟ್ರೆ, ಸಂಸ್ಕೃತ ಅಲ್ಲದು. ಅದೇ ರೀತಿ ತ್ವಾತ್ ತ್ವಾತ್ ಅಂತ ಸೇರಿಸ್ಬಿಟ್ರೆ ಆದ್ದರಿಂದ ಅಂತ ಹೇಳಿಬಿಟ್ರೆ ಏನು ಆದ್ದರಿಂದ, ಏನು ಆದ್ದರಿಂದ, ಗೊತ್ತಾಯ್ತಾ? ಯುಕ್ತಿ ಸರಿ ಇರಬೇಕು, ಸುಮ್ಮನೆ ಆದ್ದರಿಂದ ಅಂತ ಹೇಳಿದ್ರೆ ಸಾಲ್ತು. ಅದಕ್ಕೆ ನಿರ್ದೋಷ ಅಂತ ಕರೆದು. ನಿರ್ದೋಷ ಯುಕ್ತಿರನುಮಾ ತಾದೃಶೋಕ್ತಿರೇ ತಾದೃಶೋಕ್ತಿ ತಥಾಗಮ. ತಾದೃಶ ಅಂದರೆ ನಿರ್ದೋಷ. ನಿರ್ದೋಷವಾದಂಥ ಪ್ರತ್ಯಕ್ಷ, ನಿರ್ದೋಷವಾದಂಥ ಯುಕ್ತಿ, ನಿರ್ದೋಷವಾದಂಥ ಆಗಮ. ಈ ಮೂರು ತಗೊಂಡು ನಿರ್ದೋಷ ವಾಕ್ಯ ಅಂತ, ವಾಕ್ಯ ಅಂತ ಹೇಳಿದ್ರೆ ವಾಕ್ಯ. ಮಾನಂ ಚೈವ ವಿಶೇಷೇಣ ನಿರ್ದೋಷ ಜ್ಞಾನ ಸಾಧನಂ. ಇವೆಲ್ಲವೂ ಪ್ರಮಾಣಗಳೇ. ಇದೇನು ಉಪಯೋಗ? ನಿರ್ದೋಷ ಜ್ಞಾನ ಬರುತ್ತೆ. ನಿರ್ದೋಷ ಜ್ಞಾನ ಅಂದ್ರೇನು? ಯಥಾರ್ಥ ಜ್ಞಾನ ಬರುತ್ತೆ. ಇಲ್ಲದವರ ಸಂಶಯ ಅಥವಾ ಸಂಶಯ ಬರೋದು ಕೆಲವಕ್ಕೆ, ಕೆಲವಕ್ಕೆ ವಿರುದ್ಧ ಜ್ಞಾನನೇ ಬಂದುಬಿಡುತ್ತೆ. ಹಾಗೆ ಬರಬಾರ್ದು. ಸರಿಯಾದ ಜ್ಞಾನ ಬರಬೇಕು, ದೋಷವಿಲ್ಲದ ಜ್ಞಾನ ಬರಬೇಕು. ಅರ್ಥಾಪತ್ತಿಶ್ಚೋಪಮಾಚ ಸಂಭವಾದ್ಯುಪಮಯಿ ಬತು. ಉಳಿದ ಪ್ರಮಾಣಗಳನ್ನು ಸೇರಿಸಲಿಕ್ಕೆ ಬರುತ್ತೆ ಅಂತ ಹೇಳಿದ್ರಲ್ಲ, ಹೇಗೆ ಸೇರಿಸಲಿಕ್ಕೆ ಬರುತ್ತೆ ಅಂತ ತೋರಿಸ್ತಾರೆ. ಅರ್ಥಾಪತ್ತಿ ಉಪಮಾ ಅಂತ ಎರಡು ಹೇಳ್ತಾರೆ. ಅದೇ ರೀತಿ ಸಂಭವ ಅಂತಿದೆ. ಇವೆಲ್ಲ ಅನುಮಾನದಲ್ಲಿ ಸೇರುತ್ತೆ ಅಂತ ಹೇಳಿದರು. ಇವೆಲ್ಲ ಅನುಮಾನದಲ್ಲಿ ಸೇರೋದ್ರಿಂದ ಪ್ರತ್ಯೇಕ ಪ್ರಮಾಣ ಅಂತ ಕರಿಬಾರದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅರ್ಥಾಪತ್ತಿಗೆ. ಪೀನೋ ದೇವದತ್ತಃ ದಿವಾನ ಭುಂಕ್ತೆ ಅಂತ ಹೇಳಿದರು. ರಾತ್ರೋ ಭುಂಕ್ತೆ ಅಂತ ಅರ್ಥ. ಬಾಳೆ ಗಟ್ಟಿಬಿಟ್ಟಿದ್ದಾರೆ ದೇವದತ್ತ, ಹಗಲು ಊಟ ಮಾಡೋದಿಲ್ಲ ಅಂತ ಕೇಳಿದೆ, ರಾತ್ರಿ ಊಟ ಮಾಡಿದೆ. ರಂಜಾನ್ ಕೇಸ್ ಇದ್ದಾಗ ಲೆಕ್ಕ ಮತ್ತು ಹಾಗೆ ತಾನೇ ಮಾಡೋದು. ಅವರು ಗಟ್ಟಿಮುಟ್ಟಿ ಆತಕ್ಕಿರ್ತಾರೆ. ಒಂದು ಹಗಲು ಊಟ ಇಲ್ಲ ಅಷ್ಟೇ ಹೊರತು ಬೂಟು ಊಟ ಇಲ್ಲ ಅಂತಲ್ಲ. ಅದಕ್ಕೆ ತಪ್ಪಿರೋಕ್ಕೆ ತೊಂದರೆ ಆಗಿಲ್ಲ. ಅರ್ಥಾಪತ್ತಿ ಚೋಪಮಾಚ ಪಂಭವಾದಿ ಅನುಮಯಿವತು. ಅದು ಇನ್ನೊಂದು, ಅವ್ರು ಲಕ್ಷ ರೂಪಾಯಿ ಇದೆ ಅಂತ ಕೇಳಿದ್ರೆ, ಸಾವಿರ ರೂಪಾಯಿ ಇದೆ ಅಂದರೆ, ಲಕ್ಷ ಇದ್ರೆ ಸಾವಿರದ ಇದೆ ಇರುತ್ತಾ, ಸಂಭವ ಪ್ರಾಬಬಿಲಿಟಿ ಅದು. ಅದು ಕೂಡ ಏನದು, ಹೆಚ್ಚಿದ್ದರೆ ಕಡಿಮೆ ಇರಲೇಬೇಕು ಅಂತ ವ್ಯಾಪ್ತಿ, ಹೆಚ್ಚಿದ್ದರೂ ಕಡಿಮೆ ಇರಲೇಬೇಕು. ಈ ರೀತಿ ತಗೊಂಡ್ರೆ ಎಲ್ಲಿ ಎಲ್ಲಿ ಎರಡು ಯೂಸ್ ಆದವೆಲ್ಲ ಕೂಡ ಯುಕ್ತಿ ಬಂತು. ಅರ್ಥಾಪ ಅನುಮಾನದಲ್ಲೇ ಧೂಮ ಅಂತ ಅಷ್ಟೇ ಇತ್ತು, ಇಲ್ಲಿ ಎರಡಿದೆ. ಸೊ ಎರಡು ಯುಕ್ತಿ ಒಂದು ಯುಕ್ತಿ ಅಷ್ಟೇ ಹೊರತು ಯುಕ್ತಿ ಎಂಬುದು ಕಾಮನ್ ಆಯಿತು. ಹೀಗಾಗಿ ಅದರಲ್ಲಿ ಬೇಕಾದ ಸಬ್ ಡಿವಿಷನ್ ಮಾಡ್ಕೋಬೇಕಾದ, ಅನುಮಾನ ಅಂತ ಮಾಡಿಕೊಂಡು ಸಬ್ ಡಿವಿಷನ್ ಬೇಕಾದಷ್ಟು ಮಾಡಬೇಕು, ಸಪ್ರೇಟ್ ಮಾಡಬಾರ್ದು. ಉದಾಹರಣೆಗೆ ಮನುಷ್ಯ, ಬ್ರಾಹ್ಮಣ, ವೈಶ್ಯ, ಆಮೇಲೆ ಈ ರೀತಿ ಹೇಳಿದರೆ ಬ್ರಾಹ್ಮಣರು ಬಂದ್ಬಿಡ್ತು. ಮನುಷ್ಯರಲ್ಲಿ ಅವ್ರು ಬರೋದ್ರಿಂದ ಮನುಷ್ಯ ಸೇರಿಸಿ ಮುಂದೆ ಹೇಳಬಾರ್ದು, ಗೊತ್ತಾಯ್ತಾ? ಅದರಲ್ಲಿ ಹೇಳಬೇಕು ಮನುಷ್ಯ ಅಂತ ಕ್ಲಾಸಿಫೈ, ಅದರಲ್ಲಿ ಹೇಳಬೇಕೆ ಹೊರತು ಅದರಲ್ಲಿ ಬೇರೆ ಮಾಡಬಾರ್ದು. ಹಣ್ಣು ಮಾವಿನ ಹಣ್ಣು ಮತ್ತೆ ಸೇರಿಸೋದು, ಮತ್ತೆ ಹಣ್ಣು ಮಾವಿನ ಹಣ್ಣು ಹಣ್ಣು ಬಾಳೆಹಣ್ಣು ಅಂತ ಹೇಳ್ತಾ ಕೂತ್ಕೊಂಡ್ರೆ ಅದು ಹಣ್ಣು ಹಣ್ಣದು ಕಾಮನ್ ಆಗಿರೋದಲ್ಲ, ಹಣ್ಣುಗಳಲ್ಲಿ ಇಷ್ಟು ವೆರೈಟಿ, ಆ ರೀತಿ ಹೇಳಬೇಕೆ ಹೊರತು ಅದನ್ನ ಬೇರೆ ಸೇರ್ಸಕ್ಕೆ ಹೋಗಬಾರ್ದು. ಆ ಕ್ಲಾಸಿಫಿಕೇಷನ್ ಕೂಡ ಆಲ್ಟ್ ಅದು, ಗೊತ್ತಾಯ್ತಾ? ಕ್ಲಾಸಿಫಿಕೇಷನ್ ಆಲ್ಟ್ ಅದು. ಸ್ಟಡಿ ಮಾಡಬೇಕಾದ್ರೆ ಯಾವುದೇ ಥೀಸಿಸ್ ಏನೇ ಮಾಡಬೇಕಾದ್ರೂ ಕೂಡ ಕ್ಲಾಸಿಫೈ ಮಾಡ್ಕೊಂಡ್ರು ಕೂಡ ಅಷ್ಟು ಏನಾಗುತ್ತೆ, ವಿಷಯ ತಿಳ್ಕೊಳ್ಳೋದು ಸುಲಭ ಆಗಿಬಿಡುತ್ತೆ. ದುಃಖಾದ್ಯ ಭಾವ ಪ್ರತ್ಯಕ್ಷಂ, ದುಃಖಾದಿಗಳಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅಭಾವ ಅಂತ ಪ್ರಮಾಣ ಅಂತ ಹೇಳ್ತಾರೆ. ದಡ್ಡ ಪ್ರತ್ಯಕ್ಷಕ್ಕೆ ಗೊತ್ತಾಗುತ್ತೆ, ನಾನು ದುಃಖ ಇಲ್ಲ ಅಂತ ಯಾರು ಕೇಳಿ ಹೇಳಬೇಕಾ? ನನಗೇ ಗೊತ್ತು ದುಃಖ ಇಲ್ಲ, ಪ್ರತ್ಯ ಸಾಕ್ಷಿ ಪ್ರತ್ಯಕ್ಷ. ಅದು ಬಾಹ್ಯಗಶ್ಚಾನುಮಾ ಸ್ಮೃತ, ಒಡಗಿನ ದುಃಖಾದಿಗಳು ಒಡಗಿನ ವಿಷಯ, ಅದನ್ನೇ ತಿಳಿಸ್ಕೊಡೋದೆಲ್ಲ ಸಾಕ್ಷಿ ಪ್ರತ್ಯಕ್ಷ. ಹೊರಗಿಂದೆಲ್ಲ ಯುಕ್ತಿ ಅದು. ಹೇಳಿದ ಯಾವುದೋ ಪದಾರ್ಥ ಇದೆ ಅಡುಗೆ ಮನೆಯಲ್ಲಿ ತೊಗೊಂಡ್ಬಾ ಅಂತ ಹೇಳಿದರು, ನೋ ಇಲ್ಲ ಅಂತ ಹೇಳಿದ, ಯಾಕಂತ ಕೇಳಿ, ಇದ್ರೆ ಕಾಣಬೇಕಾಗಿತ್ತಲ್ಲ ಅಂತ. ಇದ್ರೆ ಕಾಣಬೇಕಾಗಿತ್ತಲ್ಲ, ಅದು ಅನುಮಾನ, ಗೊತ್ತಾಯ್ತಾ? ಇದ್ರೆ ಕಾಣಬೇಕಾಗಿತ್ತು, ಇಲ್ಲ ಕಂಡಿಲ್ಲ ಮೇಲೆ ಇಲ್ಲ. ಕೆಲವು ಪದ ಕೆಲವು ಡೈರೆಕ್ಟ್ ನೋಡೋದು, ದುಃಖಾದಿಗಳು ಇಲ್ಲ ಅಂದರೆ ಇಲ್ಲ, ಡೈರೆಕ್ಟಾಗಿ ಗೊತ್ತಾಗ್ತದೆ, ನಾನು ದುಃಖ ಇಲ್ಲ ದುಃಖ ಇಲ್ಲ, ಸುಖ ಇದೆ ಸುಖ ಇದೆ. ಯೋಗ್ಯಸ್ಯ ಅನುಪಲಬ್ಧಾಖ್ಯಾ ಯುಕ್ತಿರೇ ವಹಿ ಬಾಹ್ಯಗ. ಯೋಗ್ಯಸ್ಯ ಅನುಪಲಬ್ಧಿ, ಅನುಪಲಬ್ಧಿ ಒಂದು ಪ್ರಮಾಣ ಅಂತ ಹೇಳ್ತಾರೆ. ಅನುಪಲಬ್ಧಿ ಪ್ರಮಾಣ ಅಂದರೆ ಏನು, ಸಿಕ್ಕದೇ ಇರೋ ಒಂದು ಪ್ರಮಾಣ ಅಂತೇಳಿ, ಅದು ಕೂಡ ಯುಕ್ತಿನೇ. ಮನಸಃ ಸಂಪ್ರಯೋಗೋಯೋ ದುಃಖಾದಿರಹಿತಾತ್ಮನಿ ಅಭಾವರೂಪಂ ಪ್ರತ್ಯಕ್ಷಂ. ಮನಸಃ ಸಂಪ್ರಯೋಗೋಯೋ ದುಃಖಾದಿರಹಿತಾತ್ಮನಿ, ಮನಸ್ಸೇ ದುಃಖಾದಿಗಳು ಇಲ್ಲದೇ ಇರತಕ್ಕಂಥ ಮನಸ್ಸಿನೊಳಗೆ ಮನಸ್ಸು ಅಪ್ಲೈ ಮಾಡಿ ನೋಡಿಕೊಂಡ, ಅಭಾವ ರೂಪಂ ಪ್ರತ್ಯಕ್ಷಂ, ಒಳಗಿನ ನೋಡೋದಕ್ಕೆ ಏನ ಅನುಭವ. ಉಪಲಬ್ಧಿ ಅಂದರೆ ಇರೋದು, ಅನುಪಲಬ್ಧಿ ಅಂದರೆ ಇಲ್ಲದೆ ಇರೋದು. ಉಪಲಬ್ಧಿ ಆಯಿತು ನೋಡಿದ್ರ ಪ್ರಮಾಣ ಅಂತ ಕರೆದ, ಸಿಗಲಿಲ್ಲ ಆದ್ದರಿಂದ ಯಾವುದಿರಬೇಕು ಅದಿಲ್ಲ ಆದ್ದರಿಂದ ಅನುಪಲಬ್ಧವಾದ್ದರಿಂದ ಯಾವುದೋ ಪ್ರಮಾಣ ಅಂತ ಹೇಳಿದರು. ತೆಗೆದು ನೋಡಿದ ಇಲ್ಲ, ಅಲ್ಲಿ ಗೀತಾ 19 ಅಧ್ಯಾಯ ಇದೆ ಅಂತ ಹೇಳಿದರು. ಪಾಪ ಕಷ್ಟಪಟ್ಟು ತೆಗೆದು ನೋಡಿದ 19 ಅಧ್ಯಾಯನೇ ಇಲ್ಲ, ಅನುಪಲಬ್ಧಿ ಅದು. ಅದೇನದು ಸುಮ್ಮನೆ ಸಿಂಪಲ್ ಯುಕ್ತಿ ಅಷ್ಟು, ಇದ್ರೆ ಅಲ್ಲಿಲ್ಲ ಆದ್ದರಿಂದ ಇದ್ರೆ ಕಾಣಬೇಕಾಗಿತ್ತು, ನೀನೇ ತೋರಿಸು ಅದಕ್ಕೆ, ನೀನೇ ತೋರಿಸು ಇದ್ರೆ ತೋರಿಸು ಅಂತ ಕೇಳ್ತಾರೆ. ಆದರೆ ಇದ್ದ ಇಲ್ಲ ಇಲ್ಲ ಅಂದ್ರಿಂದ ಅದು ಇಲ್ಲೇ ಇಲ್ಲ ಆದ್ದರಿಂದ ಕಾಣಲಿಲ್ಲ ಅಷ್ಟೇ, ಇಲ್ಲೇ ಇಲ್ಲ ಆದ್ದರಿಂದ ಕಾಣಲಿಲ್ಲ, ಯುಕ್ತಿನೇ ವ್ಯತಿರೇಕ. ಅದು ಇನ್ನೊಂದು ರೀತಿ ಹೌದು, ಇದ್ರೆ ಕಾಣಬೇಕಾಗಿತ್ತು, ಇಲ್ಲ ಹೋದರೆ ಕಾಣೋದಿಲ್ಲ. ಮನಸ್ಸ ದ್ವಿಧಂ ಮತಂ, ಎಷ್ಟು ಇಂಪಾರ್ಟೆಂಟ್ ಇದು, ಅಭಾವ ರೂಪಂ ಪ್ರತ್ಯಕ್ಷ. ಮನಸ್ಸ ದ್ವಿವಿಧಂ ಮತಂ, ಮನಸ್ಸು ಕೂಡ ಎರಡು ವಿಧ, ಚೇತನಂತೆ ಜಡಂಚೇತಿ, ಚೇತನ ಮನಸ್ಸು ಜಡ ಮನಸ್ಸು ಅಂತ ಎರಡಿದೆ. ಚೇತನ ಮನಸ್ಸು ಜಡ ಮನಸ್ಸು, ಚೇತನ ಮನಸ್ಸು ಸ್ವರೂಪ ಸೇರಿಕೊಂಡಿರೋದೆ, ಜಡ ಮನಸ್ಸು ಹೊರಗಿಂದು. ಈ ಕಣ್ಣು ಎರಡಿದೆ, ಉದಾಹರಣೆಗೆ ಈ ಸ್ಪೆಕ್ಸ್ ಹಾಕೋತಾನೆ ಕಣ್ಣಿದೆ, ಕಣ್ಣಿಗೆ ಕಾಣಿದ್ರೆ ಪ್ರೆಸ್ ಹಾಕೊಂಡು ಕಾಣಿಸ್ತೀಗ ಕಣ್ಣು ಎರಡೀಗ, ಇವು ಕರ್ಣಕ ಒಂದು ಕಣ್ಣು, ಈ ಒಂದು ಕಣ್ಣು, ಇದು ಜಡ, ಇದು ಇದು ಚೇತನ, ಇದು ಚುಚ್ಚರ್ ನೋವಾಗಲ್ಲ, ಇದು ಚುಚ್ಚರ್ ನೋವಾಗುತ್ತೆ, ಇದು ಚೇತನ ಇದು ಜಡ, ಗೊತ್ತಾಯ್ತಾ? ಸರಿ ಅರ್ಥ ಮಾಡಿಕೊಂಡ್ರೆ ನಮಗೆ ಕಣ್ಣು ಎರಡು, ಕಿವಿ ಕಿವಿ ಹೀರಿಂಗ್ ಏಡ್ ಹಾಕೊಂಡಿರ್ತಾನೆ, ಕಿವಿ ಎರಡು ಕೇಳಿದ್ರೆ ಕಿವಿ ಮರ್ತು ಬಂದೆ ಅಂತಾನೆ, ಕಿವಿ ಮರ್ತು ಬಂದೆ ಅಂದರೆ ಏಡು ಮರ್ತು ಬಂದೆ ಅಂತ ಅರ್ಥ. ಕಣ್ಣಿಲ್ಲ ಅಂತ ಹೇಳ್ತಾನೆ, ಕಣ್ಣಿರೋನು ಕರ್ಣಕ ಹಾಕ್ಕೊಂಡು ತಂದಿಲ್ಲ ಅಂತ ಅರ್ಥ. ಅದು ಎರಡು ಕಣ್ಣು ಅಂತಾಯಿತು, ಎರಡು ಕಿವಿ. ಅದೇ ರೀತಿ ಕೃತಕ ಕಾಲಿರ್ಬೋದು, ಜೈಪುರ ಕಾಲು ಅಂತ ಹೇಳ್ತಾರಲ್ಲ, ಇವತ್ತು ಕಾಲಿಲ್ಲ, ಒಂದು ಕಾಲಿಲ್ಲ ಅಂತ ಹಾಕ್ಕೊಂಡು ಅದನ್ನು ಬಿಟ್ಟು ಬಂದು ಅದು ಹೋಯ್ತು ಕಾಲಿಲ್ಲ. ಎರಡು ರೀತಿ ಹೇಳಕ್ಕೆ ಬರುತ್ತೆ, ಈಗ ಸ್ವರೂಪಕ್ಕೆ ಇರೋದು ಬೇರೆ, ದೇಹಕ್ಕಿರೋದು ಬೇರೆ, ಅದು ಹೋದಾಗ ಹಾಕ್ಕೊಳ್ಳೋದು ಬೇರೆ. ಕಣ್ಣಿಗೆ ಸ್ಪೆಕ್ಸ್ ಹಾಕ್ಕೊಳ್ಳೋದು ನಿಮ್ಗೆ ಅರ್ಥ ಆಗಾಗೆ ಕಾಲು ಕೈ ಆ ಥರ ಮಾಡ್ಕೋಬೋದು. ಅದೆಲ್ಲ ಏನು ಜಡ ಚೇತನ, ಜಡ ಚೇತನ ಎರಡು ಭಾಗ. ಮನಸ್ಸು ಕೂಡ ಎರಡು ವಿಧ, ಮನಸ್ಸು ಕೂಡ ಚೇತನ ಮನಸ್ಸು ಜಡ ಮನಸ್ಸು ಅಂತ ಎರಡು. ಚೇತನಂತೆ ಜಡಂಚೇತಿ ಚಕ್ಷುರಾದ್ಯಂ ತಥೈವಚ. ಅದೇ ರೀತಿ ಕಣ್ಣು ಮೊದಲಾದರೂ ಒಂದು ಎರಡು ವಿಧಾನೇ ಕಣ್ಣುಗಳು. ಚೇತನ ಕಣ್ಣು ಅಂದರೆ ಸ್ವರೂಪದ್ದೇ, ಇದು ಬಾಹ್ಯ ಕಣ್ಣು, ಮತ್ತೆ ಈ ಕಣ್ಣು ಬಾಹ್ಯ ನಮಗೆ ಗೊತ್ತು, ಕರ್ಣಕ ಬಾಹ್ಯ, ಈ ಕಣ್ಣು ಬಾಹ್ಯ, ಇನ್ನೂ ಇನ್ನೂ ಬಾಹ್ಯ, ಕೊನೆಗೆ ಸ್ವರೂಪೇಂದ್ರಿಯ, ಅದಕ್ಕೆ ದೇವತೆಗಳು, ಅದಕ್ಕೆ ವಾಯುದೇವರು, ಅದಕ್ಕೆ ನಾರಾಯಣ. ಎಷ್ಟಿದೆ ಒಂದು ಡಿಪಾರ್ಟ್ಮೆಂಟ್ ಎಷ್ಟು ಹಿಡಿದ್ವಿ ನಮಗೆ, ಇಷ್ಟೆಲ್ಲ ಯೋಚನೆ ಮಾಡಬೇಕಂದ್ರೆ ಈ ಕಣ್ಣಿಗೆ ಒಬ್ಬ ಡಾಕ್ಟ್ರ್ ಇಲ್ಲ ಇವತ್ತು, ಕಿವಿಗೆ ಇಲ್ಲೇನೋ, ಅಷ್ಟೆಲ್ಲ ಯೋಚನೆ ಮಾಡೋ ನಡೀತಾ ಇಲ್ಲೇನು ಇವತ್ತಿನ ದಿವಸ. ಆದರೆ ಇಲ್ಲೂ ಹಾಗೆ ತಿಳ್ಕೋಬೇಕು ಅಂತ ತಾತ್ಪರ್ಯ. ಜಡ ಅಂದರೆ ಹೇಳಿ ಇಷ್ಟೊತ್ತು ಹೇಳಿದ್ದೆ, ಇದು ಜಡ ಪದಾರ್ಥ ಇದು. ಚೇತನ ಅಂದರೆ ಕಣ್ಣು ಚುಚ್ಚು ನೋವಾಗುತ್ತೆ ನಿಮಗೀಗ, ಚೇತನ ತಾನೇ ಅದು. ಹೊರಗೆ ಕಾಣೋದು ಬೇರೆ, ಜಡ ಲೈಫ್ ಇಲ್ಲದ್ದು ಯಾವುದು? ಇದು ನಮ್ಮ ಮನಸ್ಸೆಲ್ಲ ವರ್ಕ್ ಮಾಡ್ತಿರೋದು ಜಡ ಮನಸ್ಸೇ ಮಾಡ್ತಿರೋದಿಲ್ಲ, ಸ್ಪೆಕ್ಸ್ ಕೆಲಸ ಮಾಡಿದಾಗ ಜಡ ಮನಸ್ಸೇ ವರ್ಕ್ ಮಾಡ್ತಿರೋದೀಗ. ಹಿಂದೆ ಚೇತನ ಮನಸ್ಸಿದೆ, ಚೇತನ ಮನಸ್ಸು ಚೇತನ ಸೇರೋದು, ಜಡ ಮನಸ್ಸು ಜಡಕ್ಕೆ ಸೇರೋದು. ಎಲ್ಲ ಏನು ಮಾಡ್ಬೇಕು ನಾವೀಗ, ಎಲ್ಲೆಲ್ಲಿ ಸಂಶಯ ಇತ್ಯಾದಿ ಬರುತ್ತೋ ಮಿಥ್ಯಾರ್ಥಗಳು ಎಲ್ಲ ಜಡ ಮನಸ್ಸಿನ ಕೆಲಸ. ಅರ್ಥ ಆಯ್ತಾ? ಯಾವ್ದು ಸರಿಯಾಗಿ ತಿಳ್ಕೊಂಡು ಯೋಚನೆ ಮಾಡ್ತೇವೆ ಯಾವ್ದ್ರ ಕೆಲಸ ಅದು? ಒಳಗಿನ ಮನಸ್ಸಿನ ಕೆಲಸ. ಸೊ ಮನಸ್ಸು ಎರಡು ವಿಧ, ಸರಿಯಾದ ಕಣ್ಣು ಈ ಕಣ್ಣು ಅಂತ ಹೇಳ್ಬೇಕಾದ್ರೆ ಹೇಗೋ ಹಾಗೆ. ಚೇತನ ಅಂತೂ ಇಂದ ಮೊದಲು ಸ್ವರೂಪ, ಜೀವನ ಸ್ವರೂಪ, ಅದಕ್ಕೆ ಎಲ್ಲ ಇಂದ್ರಿಯಗಳಿದೆ, ಎಲ್ಲ ಅದಕ್ಕೆ ಜೀವನ ಸ್ವರೂಪ ದೇಹ ಇದೆ ಅಂತ ಹೇಳಿದ ಮೇಲೆ ಎಲ್ಲ ಇಂದ್ರಿಯ ಇದೆ ಅಂತ ಆಯ್ತಲ್ಲ. ಸ್ವರೂಪ ದೇಹಕ್ಕೆ ಏನೇನು ಇರಬೇಕು? ಎಲ್ಲ ಇಂದ್ರಿಯಗಳಿದೆ, ಸ್ವರೂಪ ದೇಹ ಎಲ್ಲ ಸ್ವರೂಪದಲ್ಲೇ ಇದೆ. ಈ ಸ್ವರೂಪ ಇಂದ್ರಿಯ ಕಣ್ಣಿದೆ ಅವನಿಗೆ, ಆಮೇಲೆ ಹೊರಗಿನ ಕಣ್ಣು ಹೋಗಿಬಿಟ್ಟಿದೆ, ಹೊರಗಿನ ಕಣ್ಣು ಹೋಗಿದೆ, ಅವಾಗ ಕಾಣ್ತಾ ಇಲ್ಲ. ಹೊರಗಿನ ಕಣ್ಣು ಸರಿ ಇದೆ, ಅವಾಗ ಕಾಣಿಸ್ತು. ಹೊರಗಿನ ಕಣ್ಣು ಸರಿ ಇದೆ ಆದರೆ ಅವನು ಡಿಫೆಕ್ಟ್ ಇದೆ, ಸ್ಪೆಕ್ಸ್ ಹಾಕೋಬೇಕು. ಅದಿಲ್ಲ, ಆಗಲೂ ಕಾಣಲಿಲ್ಲ, ಹಾಕೊಂಡಾಗ ಕಾಣಿಸ್ತು. ಸೊ ಸ್ಪೆಕ್ಸ್ ಹೋದ ಆಮೇಲೆ ಮೈಕ್ರೋಸ್ಕೋಪ್ ಇದು ಇನ್ನೂ ಹಸ್ತದು, ಈ ಕಣ್ಣಿದ್ರೆ ಸಾಲದು, ಅದನ್ನು ನೋಡ್ದ. ಆಮೇಲೆ ಟೆಲಿಸ್ಕೋಪ್ ಇನ್ನೊಂದು, ಅದೊಂದು ಕಣ್ಣು, ಇದೊಂದು ಕಣ್ಣು, ಈ ಕಣ್ಣು, ಒಳಗಿನ ಕಣ್ಣು. ನಮಗೆ ಕಣ್ಣು ಮುಚ್ಕೋತೀವಿ ಗೊತ್ತು, ನಮಗೆ ಕಣ್ಣಿಲ್ಲ ಅಂತ ಅನ್ಕೊಂಬೋದಿಲ್ಲ. ಅವೇನು ಕತ್ತೇವೆ ಈಗ, ಕಣ್ಣು ತೆಗೆದಿಲ್ಲ ಅನ್ಕೋತೇವೆ ಅಷ್ಟೆ. ಕಣ್ಣಿದೆ, ಕಣ್ಣು ತೆಗೆದಿಲ್ಲ ಅಷ್ಟೆ. ಕುರುಡ ಕಣ್ಣೇ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಕಣ್ಣಿದೆ, ಕಣ್ಣು ತೆಗೆದಿಲ್ಲ, ಅಲ್ಲಿ ಕುರುಡನೇ ಕಣ್ಣೇ ಇಲ್ಲ. ಸ್ವರೂಪದಲ್ಲೇ, ಸ್ವರೂಪದಲ್ಲಿ ಕೆಲವು ಕುರುಡಿರ್ತಾರೆ, ಈ ಜನ್ಮದಲ್ಲಿ ಮಾತ್ರ ಕುರುಡಿರ್ಬೋದು, ಕೆಲವು ಸ್ವರೂಪದಲ್ಲೇ ಕುರುಡಿರ್ಬೋದು, ಏನಿಲ್ಲ ಅಂತಿಲ್ಲ, ಸ್ವರೂಪದಲ್ಲೇ ಕಿವುಡಿರ್ಬೋದು. ಅದು ಅದು ಸ್ವರೂಪದಲ್ಲಿ ಕೆಟ್ಟ ಜೀವರಿಗೆ ಹಾಗೆ ಇರುತ್ತೆ, ಸಜ್ಜೀವರಿಗೆ ಹಾಗಿರೋದಿಲ್ಲ, ಸುಜೀವಿಗಳಿಗೆ ಹಾಗಿರೋ, ಕೆಟ್ಟ ಜೀವರಿಗೆ ಹಾಗೆಲ್ಲ ಇರ್ಬೋದು. ಹಾಂ, ಯಾವಾಗ ಹೌದು, ಯಾವಾಗ ಪ್ರತಿ ಜನ್ಮದಲ್ಲೂ ಕುರುಡ್ರೆ. ವರಾದಿಗಳಿಂದ ಕಣ್ಣು ಬಂದರೆ ಅದು ಉಪಯೋಗ ಬರೋದಿಲ್ಲ. ವರಾದಿಗಳಿಂದ ಕಣ್ಣು ಬಂದರೆ ಅದನ್ನು ಸ್ವರೂಪದ ಕಣ್ಣಲ್ಲ, ಈ ಬ್ರೈಲ್ ಲಿಪಿ ಓದ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ. ಎಷ್ಟೇ ಓದಿದ್ರು ಕೂಡ ಏನದು, ಯುಕ್ತಿ ಅಷ್ಟೇ, ಅದು ಯುಕ್ತಿಗೆ ಅಪ್ಲೈ ಮಾಡ್ಕೊಳ್ಳೋದೆ ಹೊರತು ಆ್ಯಕ್ಚುಯಲ್ ಕಣ್ಣಲ್ಲ ಅದು. ಅಂಥ ಜ್ಞಾನ ಬರ್ಬೋದು, ಹೊರತು ಜ್ಞಾನ ಬರೋದಿಲ್ಲ. ಚೇತನಂಚ ಜಡಂಚೇತಿ ಚಕ್ಷುರಾದ್ಯಂ ತಥೈವ ಚ. ಅದಕ್ಕೊಬ್ಬ ಕುರುಡ ಇದ್ದಾಗ ನಾವು ಸ್ವರೂಪದ ಕುರುಡ ಅಂತ ಹೇಳಕ್ಕೆ ಬರೋದಿಲ್ಲ. ಈಗ ಎಲ್ಲ ಜನ ನೋಡ್ಬೇಕಲ್ಲ, ನಾವು ಎಲ್ಲ ಜನ ನೋಡೋ ಶಕ್ತಿ ಇದ್ರೆ ಹೇಳಕ್ಕೆ ಬರುತ್ತೆ. ಆದರೆ ಅಲ್ಲಿ ಯಾರೋ ಕುಣ್ತಾ ಇದ್ದಾನೆ, ಕುಂಟಕ್ಕೆ ಎರಡು ಕಾರಣ ಇರ್ಬೋದು. ಮುಳ್ಳು ಚುಚ್ಚಿ ಆಪರೇಷನ್ ಕುಣ್ತಾ ಇರ್ಬೋದು, ಅದಕ್ಕೆ ಬದಲಿಂದನೂ ಕುಣ್ತದೆ, ಪೋಲಿಯಾಗಿ ಕುಣ್ತಾ ಇರ್ಬೋದು ಅವನು. ಹೌದಾ? ನಮಗೆ ತಕ್ಷಣ ಗೊತ್ತಾಗಲ್ಲ, ಏನು ಮಾಡ್ಬೇಕು ಅದಕ್ಕೆ? ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ ಹೊರತು ಸುಮ್ಮನೆ ಕಂಡವರನ್ನ ಪೋಲಿ ಆಗಿತ್ತು ಅಂತ ಕೇಳೋಕ್ಕಾಗತ್ತಾ? ಅದನ್ನು ಮುಳ್ಳು ಏನಿಲ್ಲ, ಸುಮ್ಮನೆ ನಮಗೆ ಸಂಬಂಧ ಇಲ್ಲ, ಮಾಡೋದಿಲ್ಲ. ಬಟ್ ಸಂಬಂಧಪಟ್ಟಾಗ ಏನು ಮಾಡ್ತೀವಿ ನಾವು? ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ. ನಿಜವಾಗ್ಲೂ ಕುಂಟು, ಈ ಕುಂಟು, ಆ ಕುಂಟು ಅಂತೇಳಿ ವರ ನಿಶ್ಚಯ ಮಾಡಿಬಿಟ್ಟಿರ್ತಾರೆ. ಮೊದಲು ಸರಿಯಾಗೈತ, ಆ ಮದುವೆ ಕಾಲ ಕುಟ್ಕೋತ ಬರ್ತಿದ್ದಾರೆ, ಅವಾಗ ಏನು ಮಾಡಬೇಕು? ಏನಾಗಿದೆ ಪಾಪ, ಇದಾಗಿದೆ, ಅದು ಯಾರು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ, ವಾಸಿ ಆಗುತ್ತೆ ಅಂತ ಬಿಟ್ಬಿಡ್ತಾರೆ. ಆದರೆ ಕೂತಾಗ ಎದ್ದೇ ಇಲ್ಲ, ವರಪರೀಕ್ಷೆ ಬಂದ ಎದ್ದೇ ಇಲ್ಲ ಅವ್ರು ಪುಣ್ಯಾತ್ಮ. ಮದುವೆ ಮದುವೆಗೆ ಎತ್ಕೊಬರ್ತಾರೆ, ಕುಣ್ತಾ ಇದ್ದ, ಅವಾಗ ಗೊತ್ತಾಯ್ ಓ ಸುಳ್ಳು ಹೇಳಿ ಮದುವೆ ಮಾಡ್ತಾ ಇದ್ದಾನೆ. ಅದು ದೋಷ, ಇದು ದೋಷ ಅಲ್ಲ. ನೀವು ಹೇಳಿದ್ದೆಲ್ಲ ಮುಳ್ಳು ತುಳಿತ ಅಂತ ಹೇಳ್ಬೇಕು, ಇವತ್ತು ಹೇಳೋಕ್ಕಾಗುತ್ತ ಅವನು? ಎಂಗೇಜ್ಮೆಂಟ್ ಕಾಲಕ್ಕೆ ಇದ್ರ ಕಾಲಕ್ಕೆ ಮುಳ್ಳು ತುಳ್ಕೊಂಡ್ಬಂದ್ರೆ ಕುಂಟರು ಕೊಟ್ಬೋದು ಅಂತ ಹೇಳ್ತಾನ? ಯಾರಿಗೆ ಗೊತ್ತದಲ್ಲ, ಗೊತ್ತಿಲ್ಲ ಅದೆಲ್ಲ ಕೂಡ. ಇದಾಗಲ್ಲ, ಗೊತ್ತಿರೋದಿದು. ಅದಕ್ಕೆ ಸ್ವರೂಪದಲ್ಲಿರೋದು ಹೊರಗಿಂದು, ಒಳಗಿಂದು ಹೊರಗಿಂದು ಯೋಚನೆ ಮಾಡ್ತಾ ಹೊರಟ್ರೆ ಸರಿಯಾಗಿ ಗೊತ್ತಾಗುತ್ತೆ. ಇವತ್ತು ಯಾವುದೋ ಕಾರಣಕ್ಕೆ ತಲೆನೋವಾಗಿದೆ, ಏನು ತೋರಿಸ್ತಾ ಇಲ್ಲ, ನೆನಪಾಗ್ತಾ ಇಲ್ಲ, ಅದೇನದು ಎಕ್ಸ್ಟರ್ನಲ್ ಅಲ್ಲ, ವಿಷಯ ಗೊತ್ತಿದೆ. ಎಷ್ಟೇನು ಗೊತ್ತಾಗ, ಕೆಲವು ವಿಷಯನೇ ಗೊತ್ತಿಲ್ಲ, ಎಷ್ಟು ಕ್ಲಿಯರ್ ಆಗಿದ್ರೂ ಅರ್ಥ ಆಗಲ್ಲ ಅವನಿಗೆ. ಯಾಕೆ ವಿಷಯನೇ ಗೊತ್ತಿಲ್ಲ ಅವನಿಗೆ, ಗೊತ್ತಿದ್ದು ಹೊರಗೆ ಬರ್ತಾ ಇಲ್ಲ ಇವನಿಗೆ, ಬೇರೆ ಕಾರಣದಿಂದ ಹೊರಗೆ ಬರ್ತಾ ಇಲ್ಲ. ತುಂಬ ಸ್ಟ್ರೇನ್ ಆಗಿದೆ, ಏನೋ ಆಗಿದೆ, ನಿದ್ದೆ ಬರ್ತಿದೆ, ಯಾವುದೋ ನಿದ್ರೆ ಮಾತ್ರ ಕೊಟ್ಬಿಟ್ಟಿದ್ದಾರೆ. ಅದು ಎಕ್ಸ್ಟರ್ನಲ್ ಅಲ್ಲ, ಸ್ವರೂಪದಲ್ಲೇ ಇಲ್ಲ ಅಂದರೆ ಇಲ್ಲೇ ಇಲ್ಲ, ಅರ್ಥ ಮಾಡೋ ಕೆಪಾಸಿಟಿನೇ ಇಲ್ಲ ಅವನಿಗೆ. ಚೇತನಂತೂ ಇಂದ್ರಿಯಂ ಹಿ ಆತ್ಮ ಸ್ವರೂಪಾತ್ ಚೇತನಂಚ ಜಡಂಚೇತಿ ಚಕ್ಷುರಾದ್ಯಂ ತಥೈವ ಚ. ಚೇತನಂತು ಇಂದ್ರಿಯಂ ಹಿ ಆತ್ಮಸ್ವರೂಪ ನಾಪರಂಸ್ಮೃತಂ. ಇಷ್ಟೆಲ್ಲ ವಿಷಯ ಬೇರೆ ಕಡೆ ಆಚಾರ್ಯ ಹೇಳಿಲ್ಲ ಇಂದ್ರಿಯಗಳ ಬಗ್ಗೆ, ತತ್ವಜ್ಞಾನ ಹೇಳ್ತಾ ಎಲ್ಲಕ್ಕೆ ಇಷ್ಟೆಲ್ಲ ಹೇಳಿಲ್ಲ. ಯಾಕಂದ್ರೆ ಬಿಗಿನರ್ಸ್ ಬಿಡಬೇಕಾದ್ರೆ ಅಷ್ಟೆಲ್ಲ ಬೇಕಿಲ್ಲ, ಇಲ್ಲಿ ಡೀಟೇಲಾಗಿ ಹೇಳ್ತಾ ಇಲ್ಲಿ ಹೇಳಿದ ಉಪನಿಷತ್ ಹೇಳಿದ್ರೆ ಡೀಟೇಲಾಗಿ ಹೇಳ್ತಾ ಬರ್ತಾರೆ. ಅದಕ್ಕೆ ಕೋರ್ಸ್ಗಳಲ್ಲಿ ಡಿಫರೆಂಟ್ ಪ್ರಕರಣ ಬರೀಬೇಕಾದ್ರೆ ಆಚಾರ್ಯ ಬರೆಯೋ ರೀತಿ ಬೇರೆ, ಭಾಷ್ಯ ಬರೀಬೇಕಾದ್ರೆ ಬೇರೆ, ಇದು ಬರೀಬೇಕಾದ್ರೆ ಬೇರೆ. ಅಲ್ಲಿ ಆ ಸಂಬಂಧ ಹೆಚ್ಚೆಚ್ಚು ವಿಷಯ ಹೇಳ್ತಾ ಹೋಗ್ತಾರೆ. ಜನರಲ್ಲಾಗಿ ಓದೋರು ಬೇರೆ, ಸ್ಪೆಷಲೈಸೇಷನ್ ಮಾಡೋಕ್ರು ಓದೋರು ಬೇರೆ. ಅದಕ್ಕೆ ಒಂದೇ ಹೇಗೆ ಓದಿದ್ದೇವೆ ಅಂತ ಬಿಡ್ಲಕ್ಕೆ ಹೋದರೆ ತಪ್ಪಾಗುತ್ತೆ. ಚೇತನಂತ್ ಇಂದ್ರಿಯಂ ಹಿ ಆತ್ಮಸ್ವರೂಪಾತ್ ನಾಪರಂಸ್ಮೃತಂ. ಚೇತನ ಇಂದ್ರಿಯಗಳೆಲ್ಲ ಆತ್ಮಸ್ವರೂಪನೇ ಹೊರತು ಬೇರೆ ಅಲ್ಲ. ಮುಕ್ತಾನಾಂ ಚೇತನಂತ್ವೇವ ಬದ್ಧಾನಾಂ ಉಭಯಂ ತಥಾ. ಮುಕ್ತರಿಗೆ ಈ ಬಾಹ್ಯೇಂದ್ರಿಯ ಅಂತ ಇರೋದಿಲ್ಲ, ಏಕೆ ಸ್ವರೂಪ ದೇಹ ಆದ್ದರಿಂದ ಎಲ್ಲ ಸ್ವರೂಪ ದೇಹನೇ. ಆ ಸಂಸಾರದ ವ್ಯವಸ್ಥೆ ಎರಡೂ ಇರುತ್ತೆ, ಬದ್ಧಾನಾಂ ಉಭಯಂ ತಥಾ, ಸ್ವರೂಪೇಂದ್ರಿಯ ಬಾಹ್ಯ ಎರಡು ಒಟ್ಟಿಗೆ ಸಿಂಕ್ರನೈಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಸ್ವರೂಪೇಣಾಪಿ ಸಂಯೋಗ ಸ್ವರೂಪಶ್ಚೈವ ಯುಜ್ಯತೆ. ಸ್ವರೂಪದಿಂದ ಸಂಯೋಗ ಹೇಗಾಗತ್ತೆ ಅಂತ ಕೇಳಿದರೆ ವಿಶೇಷ ಬಲದಿಂದ ಆಗತ್ತೆ ಅಂತ ಹೇಳ್ತಾರೆ. ಯಥಾ ರಕ್ತಸ್ಯ ಸಂಯೋಗ ತತ್ ಪ್ರಕಾಶೇರ ನಿತ್ಯದ ರತ್ನ ಇದೆ, ಪ್ರಕಾಶ ಇದೆ. ರತ್ನಕ್ಕೂ ಪ್ರಕಾಶಕ್ಕೇನು ಸಂಬಂಧ ಅಂದರೆ ಅಭೇದ ಸಂಬಂಧ. ರತ್ನದ ಪ್ರಕಾಶ ಅತ್ಯಾತಕ್ಕಂತೇವೆ ಅಂದರೆ ವಿಶೇಷ. ರತ್ನಕ್ಕೂ ಪ್ರಕಾಶಕ್ಕೂ ಅಭೇದ ಸಂಬಂಧ. ಸ್ವರೂಪ ದೇಹಕ್ಕೂ ಸ್ವರೂಪೇಂದ್ರಿಯಗಳು ಏನು ಸಂಬಂಧ ಅಂದರೆ ಅಭೇದ ಸಂಬಂಧನೇ. ವ್ಯವಹಾರಕ್ಕೆ ವಿಶೇಷವೋ ನಾಮ ವಿಜ್ಞೇಯೋ ವಿಶೇಷ ದೃಷ್ಟಿಗೋಚರ. ವಿಶೇಷ ಅಂತಕ್ಕಂಥ ಕಾರಣದಿಂದಾಗಿ ನಾವು ಭೇದ ಇಲ್ಲದೆ ಹೋದರೂ ಕೂಡ ಭೇದ ಇದ್ದಾಗ ವ್ಯವಹಾರ ಮಾಡ್ತೇವೆ. ವಿಷ್ಣೋರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಚ ತಸ್ಯೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ವಿಷ್ಣೋರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಚ ತಸ್ಯೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ವಿಷ್ಣುವಿಗೆ ಮಾತ್ರ ಎಲ್ಲ ಸ್ವರೂಪನೇ, ಗುಣಗಳು ರೂಪಗಳು ಶಿರಾದಿ ಇಂದ್ರಿಯಗಳು ಎಲ್ಲವೂ ಕೂಡ ಎಷ್ಟೆಷ್ಟು ಭೇದನೂ ಹೊಂದಿಲ್ಲ. ಅಭೇದೇಪಿ ವಿಶೇಷೇಣ ವ್ಯವಹಾರ ಪೃಥಕ್ ಭವೇತ್. ವಿಷ್ಣುವಿನ ಕಣ್ಣು ವಿಷ್ಣುವಿನ ಕಾಲು ಅಂತ ಯಾತಕ್ಕೆ ಹೇಳ್ತೇವೆ ಅಂದರೆ ವಿಶೇಷೇಣ ವಿಶೇಷ ವ್ಯವಹಾರ ಮಾಡ್ತೇವೆ ಹೊರತು ವಸ್ತುತಃ ಅಭೇದನೇ ಇದೆ. ವಿಷ್ಣೋರ್ಜಡೇನ ಜೀವೈಶ್ಚ ಭೇದಯೇವ ಶ್ರೀಯ ತಥಾ ವಿಷ್ಣೋ ಕ್ರಿಯಾಶ್ಚ ಯಾ ಕಾಶ್ಚಿತ್ ಅಭೇದ ಸ್ಥೈರಪಿ ಧ್ರುವ. ವಿಷ್ಣೋರ್ಜಡೇನ ಜೀವೈಶ್ಚ ಭೇದಯೇವ ಶ್ರೀಯ ತಥಾ. ವಿಷ್ಣುವಿಗೂ ಜಡಕ್ಕೂ ಭೇದನೆ, ವಿಷ್ಣುವಿಗೂ ಜೀವರಿಗೂ ಭೇದನೆ, ವಿಷ್ಣುವಿಗೂ ಮಹಾಲಕ್ಷ್ಮಿಗೂ ಭೇದನೆ. ಪಂಚಭೇದ ತತ್ವತೋ ಭೇದ ಅಂಬುದಕ್ಕೆ ಅರ್ಥ ಇದು. ವಿಷ್ಣೋಹೋ ಜಡೇನ ಒಂದು, ವಿಷ್ಣೋಹೋ ಜೀವೈಹಿ ಎರಡು, ವಿಷ್ಣೋಹೋ ಶ್ರೀಯ ಮೂರು. ವಿಷ್ಣುವಿಗೂ ಜಡ ಪದಾರ್ಥಗಳಿಗೂ, ವಿಷ್ಣುವಿಗೂ ಜೀವರಿಗೂ, ವಿಷ್ಣುವಿಗೂ ಮಹಾಲಕ್ಷ್ಮಿಗೂ ಏನು ಸಂಬಂಧ ಅಂದರೆ ಭೇದ ಸಂಬಂಧ ಅಂತಲೇ ಹೇಳಬೇಕು. ಮತ್ಸ್ಯ ಕುರ್ಮಾದ ವಿಷ್ಣು ರೂಪಗಳಿಗೆ ತಗೊಂಡ್ಬಿಟ್ಟಾಗ ಏನು ಹೇಳಬೇಕಾಗ ಅಭೇದನ ಹೇಳಬೇಕು. ವಿಷ್ಣೋ ಕ್ರಿಯಾಶ್ಚಯ ಕಾಶ್ಚಿತ್ ಅಭೇದ ಸ್ಥೈರಪಿ ಧ್ರುವ. ವಿಷ್ಣುವಿನ ಕ್ರಿಯೆಗಳು ಹಾಗೇನೆ, ಆತನ ಪ್ರತಿಯೊಂದು ಕ್ರಿಯೆಗಳು ಆತನ ಸ್ವರೂಪನೇ. ಕ್ರಿಯಾಸ್ವರೂಪ, ಗುಣಸ್ವರೂಪ, ಅವಯವ ಸ್ವರೂಪ, ರೂಪಗಳ ಸ್ವರೂಪ, ಅವತಾರಗಳ ಸ್ವರೂಪ, ದೇವರ ಭಾರಿ ಮಹಿಮೆ ಅದು ಒಂದು. ಆದರೆ ಉಳಿದ ದೇವತೆಗಳು ಹಾಗೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಲಕ್ಷ್ಮೀನಾರಾಯಣರು ಬಿಟ್ಟರೆ ಉಳಿದವ ಲಕ್ಷ್ಮೀನಾರಾಯಣ ಒಂದು ವ್ಯತ್ಯಾಸ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ. ಆದರೆ ಉಳಿದವರಿಗೆ ಮಾತ್ರ ಸಾಕಷ್ಟು ಡಿಫರೆನ್ಸೇ ಬಂದೋಗ್ಬಿಡುತ್ತೆ. ಕಾದಾಚಿತ್ಕಮಿ ಕಾದಾಚಿತ್ಕತ್ವಮಪ್ಯಾಸಾಂ ವಿಶೇಷೇಣೈವ ಯುಜ್ಯತೆ. ಅದು ಕಾದಾಚಿತ್ತತ್ವ ಯಾಕೆ ಬಂತು ಅಂತ ಕೇಳಿದರೆ, ಅಂದರೆ ಒಮ್ಮಿರೋದು ಒಮ್ಮೆ ಹೋಗೋದು ಯಾತಕ್ಕೆ ಬರುತ್ತೆ ಅಂತ ಕೇಳಿದರೆ ವಿಶೇಷೇಣೈವ. ಏನು ಕಾದಾಚಿತ್ಕತ್ವ? ವಿಷ್ಣುವಿನ ಕ್ರಿಯೆಗಳು ಯಾವಾಗ ಇದೆ ಅಂತ ಹೇಳ್ತೀರಿ. ಪ್ರಳಯಕಾಲ ಸೃಷ್ಟಿ ಮಾಡ್ತಾನ ಅಂತ ಕೇಳಿದರೆ ಸೃಷ್ಟಿ ಮಾಡಿದ್ರೆ ಮತ್ತು ಭೇದ ಬಂತಲ್ಲ ಅಂತ ಕೇಳಿದರೆ ಇಲ್ಲ. ಅದಿದ್ದೆ ಶಕ್ತ್ಯಾತ್ಮನ ವ್ಯಕ್ತ್ಯಾತ್ಮನ ಅಂತ ಎರಡು, ಶಕ್ತ್ಯಾತ್ಮನ ವ್ಯಕ್ತ್ಯಾತ್ಮನ ಕೆಪ್ಯಾಸಿಟಿ ಯಾಸ್ ದೇವ್ರಿಗೆ ಎಲ್ಲ ಕಾಲಕ್ಕೂ ಎಲ್ಲ ಕ್ರಿಯೆನೂ ಇದೆ. ಆದರೆ ಯಾವ ಕ್ರಿಯೆ ತೋರಿಸ್ಬೇಕು ಆ ಕ್ರಿಯೆ ಮಾತ್ರ ತೋರಿಸ್ತಾ. ಗೊತ್ತಾಯ್ತಾ? ಉದಾಹರಣೆಗೆ ಸಿಗ್ನಲ್ ಬಂತು ನಿಂತುಬಿಟ್ಟ, ಈ ವೆಹಿಕಲಿಗೆ ಹೋಗೋ ಶಕ್ತಿ ಹೋಗಿಲ್ಲ, ಹೋಗೋ ಶಕ್ತಿ ಏನಾಗಿದೆ ಹಾಗೇ ಇದೆ. ಬಟ್ ಏನು ಮಾಡ್ತಾ ಇಲ್ಲ ಅವನೀಗ? ವ್ಯಕ್ತಿ ಮಾಡ್ತಾ ಇಲ್ಲ, ವ್ಯಕ್ತಿ ಮಾಡ್ತಾ ಇಲ್ಲ ಅಷ್ಟೇ. ಸೊ ವಿಷ್ಣು ಸ್ವರೂಪ ಪಳೆಯ ಕಾಲದಲ್ಲಿ ಸೃಷ್ಟಿ ಮಾಡೋ ಶಕ್ತಿ ಇದೆ, ಆದ್ರೆ ಏನು ಮಾಡ್ತಾ ಇಲ್ಲ ಅಂತ ತೋರಿಸ್ತಾ ಇಲ್ಲ. ಆದರೆ ಕೆಟ್ಟ ಕಾರ್ ನಿಂತೋಗ್ಬಿಟ್ಟು ಸಿಗ್ನಲ್ ಕೊಟ್ಟರು ಹೋಗದಲ್ಲಿ ಇದ್ರೂ ಹೋಗೋದಿಲ್ಲ, ಏನಾಗಿಲ್ಲ ಅದಕ್ಕೀಗ? ಶಕ್ತಿನೇ ಇಲ್ಲ, ಶಕ್ತಿನೇ ಇಲ್ಲ. ಸೊ ದೇವರಿಗೂ ದೇವರ ಶಕ್ತಿ ಪ್ರಳಯ ಕಾಲದಲ್ಲಿ ಇರುತ್ತೋ ಸೃಷ್ಟಿ ಶಕ್ತಿ ಅಂದ್ರೆ ಇದೆ, ಆಮೇಲೆ ಸೃಷ್ಟಿಕಾಲ ಪಳೆಯ ಶಕ್ತಿ ಅಂದರೆ ಅದು ಇದೆ. ಉದಾಹರಣೆಗೆ ಬೈಕನ್ನು ಮುಡ್ದಾಕೋ ಶಕ್ತಿ ಇದೆಯಲ್ಲ ನಮಗೀಗ, ಕುಟ್ಟು ಒಗೆದು ಬಿಡ್ಬೇಕಾರೆ ಮಾಡೋದಿಲ್ಲ ನಿಜ. ಶಕ್ತಿ ಇದೆಯೋ ಇಲ್ವೋ? ಶಕ್ತಿ ಇದೆ, ಆದರೆ ಉಪಯೋಗಿಸೋದಿಲ್ಲ. ಅಲ್ಲಿ ಕೆಲವು ಪದಾರ್ಥನ ಈ ಕಬ್ಬಿಣ ಕಳ್ಳಿ ತಿನ್ನೋ ಶಕ್ತಿ ಇದೆಯಾ ಅಂದರೆ? ಶಕ್ತಿ ಇರೋದಿಲ್ಲ, ಮಾಡೋದಿಲ್ಲ, ಶಕ್ತಿ ಇಲ್ಲ. ಇದು ಶಕ್ತಿ ಇದೆ, ಇದಕ್ಕೆ ಮುರಿದಾಗ ಶಕ್ತಿ ಇದ್ದರೂ ಕೂಡ ಏನು ಮಾಡೋದಿಲ್ಲ, ಮುರಿದಾಕೋದಿಲ್ಲ. ಇದನ್ನ ಸರ್ ಯೋಚನೆ ಮಾಡು. ವಾಚ್ ಇದೆ, ಗ್ಯಾರಂಟಿ ಕೊಟ್ಟಿರ್ತದೆ, ಎತ್ತಿ ನೆಲಕ್ಕೆ ಹೋಗೋದು ಏನಾಗುತ್ತೆ? ಅದು ಪುಡಿ ಪಿಡಿ ಆಗ್ಬಿಡುತ್ತೆ. ಗ್ಯಾರಂಟಿ ಬೇರೆ ಕೊಟ್ಟಿರ್ತದೆ ಜೊತೆಗೆ. ಏನು ಗ್ಯಾರಂಟಿ ಅದಕ್ಕೆ? ಸರಿಯಾಗಿ ಉಪಯೋಗಿಸಿದ್ರೆ ಮಾತ್ರ ಗ್ಯಾರಂಟಿ, ಇಲ್ಲದವ್ರು ಉಪಯೋಗಿಸ್ತಾ ಇಲ್ಲ, ಇಲ್ಲದ್ರೆ ಗ್ಯಾರಂಟಿ ಅಲ್ಲ. ಯಾವುದು ದೇವ್ರಿಗೆ ಹಾಗಲ್ಲ, ಕ್ರಿಯಾದು ಯಾವಾಗ ಇದ್ದೇ ಇದೆ, ನೋ ಡೌಟ್. ವ್ಯಕ್ತಿ ಮಾತ್ರ ಮಾಡೋದಿಲ್ಲ, ಅದು ಇಂಪಾರ್ಟೆಂಟ್. ವ್ಯಕ್ತಿ ಅಂದರೆ ವೈಯಕ್ತಿಕ ವ್ಯಕ್ತಿ, ಇಂಡಿವಿಜುವಲ್ ಅಂತ ಅರ್ಥ ಅಲ್ಲ, ಅಭಿವ್ಯಕ್ತಿ ಅಂತ ಅರ್ಥ. ಅಭಿವ್ಯಕ್ತಿ ಮಾಡ್ತಾ ಇಲ್ಲ. ಉದಾಹರಣೆ, ಒಬ್ಬರು ಪಡ ಹೊಡೆಯ ಶಕ್ತಿ ಇದೆಯಲ್ಲ, ಎಲ್ಲರೂ ಕೂತೋರಿಗೆಲ್ಲ ಇದೆಯಲ್ಲ, ಈಗ ಯಾಕೆ ಮಾಡ್ತಾ ಇಲ್ಲ? ಅಭಿವ್ಯಕ್ತಿ ಮಾಡ್ತಾ ಇಲ್ಲ, ಗೊತ್ತಾಯ್ತಿಲ್ಲ. ಈಗ ಒಬ್ಬರು ಇದ್ದಾನೆ, ಬ್ಲಡ್ ಬಾಡಿ ಇದೆ, ಶಕ್ತಿ ಏನಿಲ್ಲ, ಅದಕ್ಕೆ ಹೋಗಿಬಿಟ್ಟಿದೆ, ಶಕ್ತಿನೇ ಇಲ್ಲ. ಯೋಚನೆ ಮಾಡಿ, ಶಕ್ತಿ ವ್ಯಕ್ತಿಗೆ ಡಿಫ್ರೆನ್ಸ್ ತರ್ತು ಗೊತ್ತಾಗಬೇಕು. ಶಕ್ತಿ ಎಂಬುದು ಕೆಪ್ಯಾಸಿಟಿ, ವ್ಯಕ್ತಿ ಎಂಬುದು ಎಕ್ಸಿಬಿಷನ್ ಆಫ್ ದಟ್ ಪವರ್. ಅದನ್ನು ನೋಡಬೇಕು. ನೀವೇ ಹೇಳಿ, ಹಾಗೆ ಕಣ್ಣು ಹಾಕ್ಬೇಕು, ನಮಗೆ ಸ್ಪೆಕ್ಸ್ ಹಾಕ್ಬೇಕು. ಈಗ ನಮ್ಮ ಸ್ವರೂಪೇಂದ್ರ ಇದ್ರು ಸ್ಪೆಕ್ಸ್ ಹಾಕ್ಬೇಕು. ಯಾಕೆ ಬೇಕು? ಸ್ವರೂಪದ ಇದ್ರು ಕೂಡ ಯಾಕೆ ಬೇಕು? ಸ್ವರೂಪ ಕಣ್ಣು ಸಹ ಇದ್ರು ಕೂಡ ಯಾಕೆ ಸ್ಪೆಕ್ಸ್ ಬೇಕು ಅಂದರೆ ಡಿಫೆಕ್ಟ್ ಇದೆ, ಮೇಕಪ್ ಮಾಡಕ್ಕೆ ಬೇಕದು, ಗೊತ್ತಾಯ್ತಾ? ಅಷ್ಟೇ. ಸಂಸಾರಾವಸ್ಥೆಯಲ್ಲಿ ಅದಕ್ಕೆ ಬೇಕಾಗುತ್ತೆ ಅಂದರೆ ನ್ಯೂನತೆಯನ್ನು ಮೇಕಪ್ ಮಾಡೋಕ್ಕೋಸ್ಕರ ಬೇಕಾಗುತ್ತೆ. ಪ್ರಾಕೃತ ದೇಹ ಅಟ್ಯಾಚ್ ಆಗಿರೋದ್ರಿಂದ ಅದಕ್ಕೆ ಅದಕ್ಕೆ ಔಷಧಿ ಏನು ತೊಗೊಂಡ್ರು ಬಾಹ್ಯೇಂದ್ರಿಯಗಳಿಗೆ, ಸ್ವರೂಪೇಂದ್ರಿಯಕ್ಕೆ ಔಷಧಿ ಇಲ್ಲ. ಸ್ವರೂಪೇಂದ್ರಿಯಕ್ಕೆ ಔಷಧಿ ನರ್ವೇ ಡೆಡ್ ಆಗಿದೆ, ಏನೋರಿಗೆ ಏನು ಕೊಡ್ತಾನೆ ಈಗ ಡಾಕ್ಟ್ರ್? ಏನಾರು ಏನು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದು ನರ್ವೇ ಡೆಡ್ ಆದ ಹೇಗೆ? ಸ್ವರೂಪನೇ ಇಲ್ಲದವರು ಏನು ಮಾಡೋಕ್ಕೆ ಬರೋದಿಲ್ಲ. ಸ್ವರೂಪ ಇದ್ದವರಿಗೆ ಹುಟ್ಟು ಕುರುಡ ಅಂತಿರ್ತಾರೆ. ಹುಟ್ಟು ಎರಡದು ಕಣ್ಣು ಎಲ್ಲರಿಗೂ ಕೊಡಕ್ಕೆ ತಿಳ್ಕೊಂಬಿಡಿ. ಮತ್ತೆ ಕೆಲವು ಟೆಸ್ಟ್ ಮಾಡ್ತಾರೆ, ಆದರೆ ಸಹ ಕೆಲವು ಸೂಟ್ ಆಗೋದು ಇಲ್ಲೇ ಇಲ್ಲ. ಕೆಲವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಎಲ್ಲರಿಗೂ ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಅದು ಅಕ್ಸೆಪ್ಟಬಲ್ ಆದರೆ ಮಾತ್ರ ಮ್ಯಾಚ್ ಆಗದವ್ರು ಮಾಡೋಕ್ಕೆ ಬರೋದೇ ಇಲ್ಲ. ಮ್ಯಾಚ್ ಆದರೂ ಗ್ಯಾರಂಟಿ ಅಂತ ಮುಂದೆ ಹೇಳಕ್ಕೆ ಬರೋದಿಲ್ಲ, ಅನೇಕ ಪ್ರಾಬ್ಲಮ್ಗಳಿದೆ. ಅದಕ್ಕೆ ಎಕ್ಸ್ಟ್ರನಲ್ ಯಾತಕ್ಕೆ ಬೇಕಾಗುತ್ತಂದರೆ, ಸ್ವರೂಪದಲ್ಲಿ ವ್ಯಕ್ತಿ ಕಾಣದೆ ಹೋದಾಗ ನಾವು ಬಿಸಿ ಪದಾರ್ಥ ಮುಟ್ಟಬೇಕಾಗಿದೆ. ಕೈಲಿ ಪಾತ್ರ ಇಡಬೇಕಾದ್ರೆ ಇಟ್ಬಿಟ್ಟ, ಇಳಿಸ್ಬೇಕಾದ್ರೆ ಇಕ್ಕಳ ತೊಗೊಂಡೆ. ಯಾತಕ್ಕೆ ಬಿಸಿ ಇಲ್ಲಾಗ ಈ ಬಿಸಿ ಇದೆ, ಅದಕ್ಕೇನು ಮಾಡಬೇಕಾಯ್ತು ಅವನೀಗ? ಈಗ ಹೆಲ್ಪ್ ತೊಗೋಬೇಕಾಯ್ತು, ಮೊದಲು ಹೆಲ್ಪ್ ಬೇಕಾಗಿದೆ, ಈಗ ಹೆಲ್ಪ್ ಬೇಕಾಯ್ತು. ಯಾವುದರಲ್ಲ? ಸ್ವರೂಪದಲ್ಲಿ ಡಿಫೆಕ್ಟ್ ಇಲ್ಲ, ಪ್ರಾಕೃತ ದೇಹ ಕಾಂಟ್ಯಾಕ್ಟ್ ಆಗಿದ್ದರಿಂದ ಪ್ರಾಕೃತಿಕ ಡಿಫೆಕ್ಟ್ ಬರ್ತಾ ಇರುತ್ತೆ, ಡಿಫೆಕ್ಟ್ ಬರುತ್ತೆ. ಪ್ರಾಕೃತಿ ಯಾತಕ್ಕೆ ಬಂದು ಇರೋದು ಅನಾದಿಯಿಂದ ಇದೆ, ಅದು ಲಿಂಗ ದೇಹ ಆದ್ದರಿಂದ ಅದು ಹೋಗಿಲ್ಲ. ಆ ಡಿಫೆಕ್ಟ್ ಸರಿ ಮಾಡ್ಕೋಬೇಕೀಗ. ಅವಾಗ ಏನು ಮಾಡೋಕ್ಕಾಗಲ್ಲ, ಸ್ವರೂಪದಲ್ಲೇ ಕಣ್ಣಿಲ್ದವ್ರು ಪ್ರಾಕೃತಿಕ ಕಣ್ಣು ಬರೋದೇ ಇಲ್ಲ ಅವನಿಗೆ. ಸ್ವರೂಪದ್ದೇ ಆದಾಗ ಅದು ಏನು ಮಾಡಿದ್ರೆ ಸರಿ ಕೊಡಕ್ಕೆ ಬರೋದು. ಹೇಳಿದ್ನಲ್ಲ, ಈ ಕುರುಡಿನ ಯಾವ ಟೆಸ್ಟ್ ಫೆಕ್ಸ್ ಹಾಕ್ಬೇಕು, ಪವರ್ ಎಷ್ಟು ಅಂತ ಕೇಳಿದರೆ ಕುರುಡಿನ ಪವರ್ ಪ್ರಶ್ನೆನೇ ಬರೋದಿಲ್ಲ. ಇವಳು ಕಣ್ಣಿರೋನಿಗೆ ಎಷ್ಟು ಪವರ್ ಅಂತ ಕೇಳ್ಬೋದು, ಹೊರತು ಕುರುಡನೆ ಪವರ್ ಕೇಳೋ ಪ್ರಶ್ನೆ ಇಲ್ಲ, ಇಲ್ಲೇ ಇಲ್ಲ ಅಂತ ಹೇಳಿದ. ಸ್ವಕ್ರಿಯಾಭಿಸ್ತಥೈ ವೈಕ್ಯಂ ನಿತ್ಯಂ ಸ್ವಭೈವೈರಪಿ. ಇದೆಲ್ಲ ದೇವ್ರ ಮಹಿಮೆಗಳು, ವಿಷ್ಣು ಕೂಡ ವಿಷ್ಣು ಮಹಾತ್ಮ್ಯ ಜ್ಞಾನ ಆಗ ದೊಡ್ಡ ಹಿರಿತನ ಗೊತ್ತಾಗ್ಬಿಡುತ್ತೆ. ಭೇದಾಭೇದಸ್ತು ಬದ್ಧಾನಾಂ ಗುಣೈಸ್ವೈಹಿ ಕರ್ಮಭಿಸ್ತಥ ಅಧಿಕಾರಿ ಇತ್ತ, ಅವನು ಹೇಳಿದ ಕೆಲಸ ಆಗ್ತಾ ಇತ್ತು. ರಿಟೈರ್ಮೆಂಟ್ ಕೆಲಸ ಶಕ್ತಿ ಹೋಯ್ತು, ಇಲ್ಲೇ ಶಕ್ತಿನೇ ಇಲ್ಲ ಅವನಿಗೀಗ, ಗೊತ್ತಾಯ್ತಾ? ಅವಾಗಿತ್ತು ಹೋಯ್ತು, ದೇವ್ರಿಗೆ ಆಗಿಲ್ಲ. ಬ್ರಹ್ಮಾದಿ ಪದವಿಗಳು ಬಂದು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಆದರೆ ದೇವರಿಗೆ ವಿಷ್ಣುತ್ವ ಅಂಬೋದು ಏನದು? ಅನಾದಿ ಮತ್ತು ನಿತ್ಯ. ಯಾವ ಸಾಧನೆ ಮಾಡಿ ತೊಗೊಂಡಿದ್ದಲ್ಲ, ಅನಾದಿ ಮತ್ತು ನಿತ್ಯ. ಇದೆಲ್ಲ ಮಹಿಮೆಗಳನ್ನು ಹೆಚ್ಚೆಚ್ಚು ತೋರಿಸ್ತಕ್ಕಂಥದ್ದು. ಭೇದಾಭೇದಸ್ತು ಬದ್ಧಾನಾಂ ಗುಣೈಸ್ವೈಹಿ ಕರ್ಮಭಿಸ್ತತ. ದೇವರಿಗೆಲ್ಲವೂ ಕೂಡ ನಿತ್ಯ ಆದ್ದರಿಂದ ಎಲ್ಲವಕ್ಕೂ ಕೂಡ ಅಭೇದನೇ ಹೇಳಬೇಕು. ಆದರೆ ಬದ್ಧರಿಗೆ ಆಗಲ್ಲ, ಜೀವರಿಗೆ ಆಗಲ್ಲ. ಜೀವರಂದರೆ ಎರಡು ವಿಧ, ಮುಕ್ತ ಜೀವರು ಬೇರೆ, ಬದ್ಧ ಜೀವರು ಬೇರೆ. ಮುಕ್ತ ಜೀವರಿಗೆ ಎಲ್ಲ ಒಂದು ಸ್ವರೂಪ ಇಂದ್ರಿಯೇ, ಬದ್ಧ ಜೀವರಿಗೆ ಮಾತ್ರ ಭೇದಾಭೇದ ಹೇಳಬೇಕು. ಭೇದಭೇದ ಯಾತಕ್ಕೆ ಹೇಳಬೇಕು ಅಂದರೆ ಆಗ ಭೇದ ತೋರ್ಸೋಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಅಭೇದ ಕಂಡ ಕಂಡ ಆಮೇಲೆ ನೋಡಿದರೆ ಭೇದ ಕಾಣಿಸುತ್ತೆ. ಭೇದ ಒಂದು ಕಾಲಕ್ಕಿತ್ತು, ಒಂದು ಕಾಲಕ್ಕಿಲ್ಲ ಅಂದರೆ ಭೇದಾಭೇದ ಅಂತ ಹೇಳಬೇಕು. ಯಾವಾಗಲೂ ಭೇದ ಇಲ್ಲ ಅಂದರೆ ಅದು ಅಭೇದನೇ, ಯಾವಾಗಲೂ ಅಭೇದ ಇಲ್ಲ ಅಂದರೆ ಭೇದನೇ. ಈ ಮೂರು ಹಂತ ಇದು, ಭೇದ ಅಭೇದ ಭೇದಾಭೇದ. ಭೇದಾಭೇದ ಎಲ್ಲಿ ಹೇಳಬೇಕು ಅಂತ ಅದು ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಕಾರ್ಯಕಾರಣ ವ್ಯವಸ್ಥೆ ಇವ ತಥೈವ ಗುಣತತ್ವತೋ ಅಂತ ತತ್ವ ವಿವೇಕದೊಳಗೆ ಪಟ್ಟಿ ಕೊಟ್ಟಿದ್ದಾರೆ. ಭೇದಾಭೇದಸ್ತು ಬದ್ಧಾನಾಂ ಗುಣೈಸ್ವ ಹಿಂದೆ ಹೇಳಿದ್ದೆ, ಹಾಲಿನ ಬಿಳಿ ಬಣ್ಣ ಅದಕ್ಕೆ ಅಭೇದ, ಆದರೆ ಹಾಲಿನ ಬಿಸಿ ಆಗ ನೋಡಿದರೆ ಭಾರಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾಯ್ತು. ಆಗ ತೋರ್ಸಕ್ಕೆ ಬರೋದಿಲ್ಲ, ಆಮೇಲೆ ತೋರ್ಸಕ್ಕೆ ಬಂತು. ಅದೇನದು? ಭೇದಾಭೇದ. ಆ ಕಾಲಕ್ಕೆ ಅಭೇದನೇ, ಮುಂದೆ ಭೇದನೇ, ಆಗ ಆ ಒಟ್ಟು ಸಂಬಂಧ ಭೇದಾಭೇದ ಅಂತ ಕರಿಬೇಕು. ಇದು ಹಾಗಲ್ಲ, ಬಿಳಿ ಬಣ್ಣ ಅಂಬೋದು ಹಾಲಿರೋರಿಗೂ ಇರಬೇಕಾದ್ರಿಂದ ಇದು ಬಿಳಿ ಬಣ್ಣ ಹೋದರೆ ಹಾಲು ಅಲ್ಲ, ಅದು ಬಿಳಿ ಬಣ್ಣ ಹೋದಷ್ಟು ಹಾಲು ಹೋಗಿಬಿಡುತ್ತೆ. ಅದರಿಂದ ಸ್ವರೂಪ ಅದು ನಿತ್ಯ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಹಾಂ ಹಾಂ, ಏನೇನೇ ಇನ್ನೊಮ್ಮೆ ಹೇಳಿ. ಹಾಲಲ್ಲ, ಹಾಲಿನ ಬಣ್ಣ, ಹಾಲು ಬಿಳಿ ಬಣ್ಣ, ಹಾಲು ಹಾಲಿನ ಬಣ್ಣ ಇದೆ ಬಿಳಿ ಬಣ್ಣ, ಅದೇನು ಸಂಬಂಧ ಅದಕ್ಕೆ? ಅಭೇದ ಅದು. ಯಾಕೆ ಆ ಬಿಳಿ ಬಣ್ಣ ಅದು ಬೇರೆ ಮಾಡಿ ತೋರ್ಸಕ್ಕೆ ಬರಲ್ಲ ನಿಮಗೆ? ಭೇದ ತೋರಿಸ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಸಪ್ರೇಟ್ ಮಾಡಿ ತೋರಿಸ್ಬೇಕು. ಇದಕ್ಕೂ ಭೇದ ಯಾತಕ್ಕೆ ಅಂದರೆ ನೋಡಿ, ಬೇರೆ ಇಟ್ಬಿಟ್ಟ ಈಗ. ಆದರೆ ಇದಕ್ಕೂ ಈ ಬಣ್ಣಕ್ಕೂ ಭೇದ ತೋರ್ಸಕ್ಕೆ ಬರ್ತಾ ಇಲ್ಲ ನಮಗೀಗ, ತೆಗೆದಿಲ್ಲಕ್ಕೆ ಬರಲ್ಲ. ಇದನ್ನು ತೆಗೆದಿಲ್ಲಕ್ಕೆ ಬರ್ತಾವೆ ಏನಂತೀವಿ ಅದನ್ನು? ಅಭೇದ ಅಂತೀವಿ. ಆಮೇಲೆ ಏನಾಯ್ತದು? ಎಂದು ಬಿಸಿ ಬಣ್ಣ ತೆಗಲಿಕ್ಕೆ ಬರಲೇ ಇಲ್ಲ, ಸಾಧ್ಯವೇ ಇಲ್ಲ. ಬಿಸಿ ಮಾತ್ರ ಏನಾಗಿತ್ತಾಗ? ಆಗ ಅಭೇದನೇ, ಆಗ ಅಭೇದನೇ, ಕುಡಿದೆ ಹೋಗೇ ಬಿಡ್ತಾನೆ. ಆದರೆ ಸ್ವಲ್ಪ ಬಿಟ್ಟರೆ ತಣ್ಣಗಾಗೋಯಿತು, ಆ ಬಿಸಿ ಇಲ್ಲ. ಈಗ ಬಿಸಿ ಒಂದು ಕಾಲಕ್ಕಿತ್ತು, ಒಂದು ಕಾಲಕ್ಕಿಲ್ಲ. ಏನಂತಾರೆ ಅದಕ್ಕೆ? ಅನಿತ್ಯವಾದ ಧರ್ಮ. ಅನಿತ್ಯವಾದ ಧರ್ಮಕ್ಕೂ ವಸ್ತುವಿಗಿರೋ ಸಂಬಂಧ ಏನೋ ಭೇದಾಭೇದ ಅಂತ ಹೇಳ್ಬೇಕು. ಅದು ಹೇಳಿದ್ದಾರೆ. ಈಗ ಯಾವ ದ್ರವ್ಯಭಾವಿ ಒಂದು, ಅಯಾವ ದ್ರವ್ಯಭಾವಿ ಒಂದು. ಯಾವ ದ್ರವ್ಯಭಾವಿ ಅಂದ್ರೆ ಏನೋ, ಒಂದು ದ್ರವ್ಯ ಅಂದರೆ ವಸ್ತು. ವಸ್ತು ಇರೋವರೆಗೂ ಇರೋದು ನಿತ್ಯ. ವಸ್ತು ಖಂಡಿತ ಭೇದ ಐಕ್ಯಂಚ. ವಸ್ತು ಇದ್ದಾಗಲೇ ಹೋಗಿಬಿಟ್ರೆ ಅದು ಅನಿತ್ಯ. ವಸ್ತು ಇರೋವರೆಗೂ ಇದ್ದರೆ ನಿತ್ಯ. ಆದ್ದರಿಂದ ನಿತ್ಯ ಪದಾರ್ಥಕ್ಕೂ ಅಭೇದ, ನಿತ್ಯ ಪದಾರ್ಥಕ್ಕೂ ಅದರ ಗುಣಕ್ಕೂ ಅಭೇದ, ನಿತ್ಯ ಗುಣಕ್ಕೂ. ಆದರೆ ಅನಿತ್ಯ ಗುಣಕ್ಕೂ ಅದಕ್ಕೂ ಭೇದಾಭೇದ. ಆಮೇಲೆ ಕ್ಲಿಯರ್ ಆಗೋ ಭೇದನೇ ಆಗ. ಈ ಬಿಸಿ ಇಲ್ಲೇ ಇಲ್ಲ, ಹಾಲು ಏನೇ ಆಗಿದೆ ಬಿಸಿ ಇಲ್ಲೇ ಇಲ್ಲ. ಈಗ ತಣ್ಣಗಿದೆ, ಫ್ರಿಜ್ಜಲ್ಲಿಟ್ಟರೆ ಆಪೋಸಿಟ್ ಆಗೋಯ್ತು, ಇಲ್ಲಿ ಪೂರ್ತಿ ರಿವರ್ಸ್ ಆಯಿತು. ಆದರೆ ಬಿಳಿ ಬಣ್ಣ ಹೋಗಿರೋ, ಫ್ರಿಜ್ಜಲ್ಲಿಟ್ಟರೂ ಹಾಗೆ ಇರುತ್ತೆ, ಬಿಸಿ ಮಾಡಿದ್ರೂ ಹಾಗೆ ಇರುತ್ತೆ, ತಿಳಿತಲ್ಲಿ ಏನು ಮಾಡಿದ್ರು ಹಾಗೆ ಇರುತ್ತೆ. ಅದು ವೈಶಿಷ್ಟ್ಯ. ಟಾರಿಗೂ ಆದರೆ ಕಪ್ಪು ಬಣ್ಣಕ್ಕೋ, ಅದಕ್ಕೆ ಮತ್ತೆ ಏನು ಹೇಳಬೇಕು? ಅಭೇದನೆ. ಯಾಕೆ ಅದು ಟಾರ್ ಇರೋರಿಗೆ ಹಾಗೆ ಇರೋದು, ವ್ಯತ್ಯಾಸ ಮಾಡೋಕೆ ಬರೋದಿಲ್ಲ. ಓಂ ಜನ್ಮಾದ್ಯಶ ಯಥೋನ್ವಯ ಶಶಿಭಾಡ್. ಈ ಪದಾರ್ಥನೇ ಇಲ್ಲ, ಧರ್ಮ ಬರೋದು ಯಾವಾಗ? ಒಂದು ವಸ್ತು ಇದ್ರೆ ಅದಕ್ಕೆ ಪ್ರಾಪರ್ಟಿ ಹೇಳಬೇಕಾದ್ರೆ ವಸ್ತುವಿನಲ್ಲಿ ಪ್ರಾಪರ್ಟಿ ಹೇಳೋದೇನು ಬಂತು? ಸೈಟ್ ಬೆಲೆ ಎಷ್ಟೊಂದು ಸೈಟಲ್ಲಿ ಬೆಲೆ ಹೇಳೋದೇನು ಬಂತು? ಬೆಲೆ ಹೇಳೋದು ಯಾವಾಗ? ವಸ್ತು ಇದ್ರೆ. ಅದು ಗುಣದ ಪ್ರಶ್ನೆ ಬರಲಿಲ್ಲ, ನಾನ್ ಎಕ್ಸಿಸ್ಟೆಂಟ್ ಅಂದ್ರೆ ಮುಗಿದೋಯ್ತು. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೋ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂಸೂರಯ ಮೃದಾ ವ್ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಆಮನ.